ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ
ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ. ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ಹೇಗಿದ್ದೀರಿ? ಸಂತೋಷವಾಗಿದ್ದೀರಿ ತಾನೆ? ಸುಮಾರು ಒಂದು ವರ್ಷದಿಂದ ನಾನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. ಕೇವಲ ಕೆಲವೇ ಜನರು ಮಾತ್ರ ನಮ್ಮನ್ನು ಸಂಪರ್ಕಿಸಿದ್ದಾರೆ ಅಥವಾ ಪತ್ರ ಬರೆದಿದ್ದಾರೆ. ನಿಮ್ಮೊಂದಿಗೆ ಮಾತನಾಡುವ ಅಥವಾ ನಿಮ್ಮ ಪತ್ರಗಳಿಗೆ ಉತ್ತರ ಬರೆಯುವ ಈ ಎಲ್ಲಾ ಶ್ರಮವನ್ನು ನಾವು ಯಾಕೆ ಹೊರತೇವೆ ಗೊತ್ತೇ? ಯಾಕೆಂದರೆ ನಾವು ನಿಮಗೆ ಹೇಳುತ್ತಿರುವ ಈ ಸಂಗತಿಗಳು ಜೀವವುಳ್ಳ ವಾಕ್ಯಗಳಾಗಿವೆ. ದಯಮಾಡಿ ಹೆಚ್ಚಿನ ಜನರಿಗೆ ನಮ್ಮ ರೇಡಿಯೋ ಕಾರ್ಯಕ್ರಮದ ಬಗ್ಗೆ ತಿಳಿಸುವಿರಾ? ಮತ್ತೆ ಕೇಳುವಂತೆ ಹೇಳುವಿರಾ? ಈಗಾಗಲೇ ಈ ಸಂದೇಶಗಳಿಂದ ಆಶೀರ್ವಾದ ಹೊಂದಿರುವವರು, ರಕ್ಷಕನಾದ ಯೇಸು ನಿಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ಅನೇಕರಿಗೆ ತಿಳಿಸುವಂತೆ ಸ್ವಲ್ಪ ಸಮಯವನ್ನು ವಿನಿಯೋಗಿಸುತ್ತೀರಿ ತಾನೆ? ದಯಮಾಡಿ ಬೇರೆಯವರು ಈ ಕಾರ್ಯಕ್ರಮವನ್ನು ಕೇಳುವಂತೆ ಮಾಡಿರಿ. ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಯೇಸುವನ್ನು ಒಡೆಯನನ್ನಾಗಿಯೂ ರಕ್ಷಕನನ್ನಾಗಿಯೂ ಸ್ವೀಕರಿಸುವ ಪ್ರತಿಯೊಬ್ಬರಿಗೆ ಯೇಸುವಿನ ಕೃಪೆ ಮತ್ತು ಸಮಾಧಾನ ಆತನಿಂದ ನದಿಯಂತೆ ಹರಿದು ಬರುವುದು, ಇದು ನಿಶ್ಚಯ. ಆಗ ದೇವರು ತಾನೇ ನಿಮ್ಮ ತಂದೆಯಾಗಿರುವನು. ಯೇಸುವನ್ನು ನಂಬಿರುವ ನಾವುಗಳು ದೇವರನ್ನು ಸದಾ ವಂದಿಸುತ್ತಾ ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಒಂದು ವೇಳೆ ನೀವು ಈಗಾಗಲೇ ಯೇಸುವನ್ನು ಸ್ವೀಕರಿಸಿರುವುದಾದರೆ ನೀವು ಆತನ ದೈವೀಕ ಚಿತ್ತದ ಜ್ಞಾನವನ್ನು ಹೊಂದುವಂತೆ ನಾನು ಬಯಸುವನಾಗಿದ್ದೇನೆ ಮತ್ತು ಪ್ರಾರ್ಥಿಸುತ್ತೇನೆ. ಈ ಜ್ಞಾನವು ದೇವರ ಜ್ಞಾನ ಮತ್ತು ಆತ್ಮೀಕ ಅರಿವಿನಿಂದ ಕೂಡಿದ್ದಾಗಿದ್ದು ಸತ್ಯವೇದವೆಂಬ ದೇವರ ವಾಕ್ಯದಿಂದ ಬರುತ್ತದೆ. ತಂದೆಯಾದ ದೇವರು ನಿಮ್ಮಲ್ಲಿ ಬಯಸುವುದೇನೆಂದರೆ ನೀವು ಕರ್ತನಾದ ಯೇಸುವಿಗೆ ಯೋಗ್ಯರಾಗಿಯೂ ಮೆಚ್ಚುಗೆಯಾಗಿಯೂ ನಡೆದುಕೊಳ್ಳಬೇಕೆಂದು. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಮತ್ತು ದೈವಜ್ಞಾನದಲ್ಲಿ ಬೆಳೆಯುವುದರ ಮುಖಾಂತರ ಇದನ್ನು ಮಾಡಬಹುದು. ನೀವು ದೇವರ ಬಲದಿಂದ ಇವೆಲ್ಲವುಗಳನ್ನು ಮಾಡಲು ಶಕ್ತರಾಗುವಿರಿ ಎಂದು ದೇವರ ವಾಕ್ಯದ ಮುಖಾಂತರ ನಿಮಗೆ ತಿಳಿಸಲು ಬಯಸುತ್ತೇನೆ. ಈ ಬಲವು ಎಲ್ಲಾ ವಿಧವಾದ ತಾಳ್ಮೆ, ದೀರ್ಘಶಾಂತಿ ಮತ್ತು ಪರಿಪೂರ್ಣ ಆನಂದವನ್ನು ಹೊಂದುವಂತೆ ಮಾಡುತ್ತದೆ. ದೇವರು ತಾನೇ ನಿಮ್ಮನ್ನು ಪರಲೋಕದಲ್ಲಿ ಪಾಲನ್ನು ಹೊಂದುವಂತೆ ಮಾಡುವನು. ಯೇಸುವನ್ನು ನಿಮ್ಮ ಒಡೆಯ ಮತ್ತು ರಕ್ಷಕನಾಗಿ ನೀವು ಸ್ವೀಕರಿಸುವಾಗ ಇದೇ ದೇವರು ನಿಮ್ಮ ತಂದೆಯಾಗಿ ಮಾರ್ಪಾಡು ಹೊಂದುತ್ತಾನೆ. ಇದೇ ದೇವರು ಕೆಟ್ಟದಾಗಿದ್ದ ಕತ್ತಲೆಯ ಶಕ್ತಿಗಳಿಂದ ನನ್ನನ್ನು ಬಿಡುಗಡೆ ಮಾಡಿ ಆತನ ಮಗನಾಗಿರುವ ಕರ್ತನಾದ ಯೇಸುವಿನ ರಾಜ್ಯಕ್ಕೆ ಸೇರುವಂತೆ ಮಾಡಿದನು. ಯೇಸುವಿನಲ್ಲಿ ನಮಗೆ ವಿಮೋಚನೆ ಮತ್ತು ಆತನ ರಕ್ತದ ಮುಖಾಂತರ ಪಾಪ ಕ್ಷಮಾಪಣೆ ಉಂಟಾಗ್ತದೆ. ದೇವರ ಮುಂದೆ ನಮ್ಮನ್ನು ಪವಿತ್ರರನ್ನಾಗಿಯೂ ಕಳಂಕರಹಿತರನ್ನಾಗಿಯೂ ಯೇಸು ನಮ್ಮನ್ನು ನಿಲ್ಲಿಸುತ್ತಾನೆ. ನಾನು ನಿಮಗೆ ಬೋಧಿಸುತ್ತಿರುವ ಸುವಾರ್ತೆಯ ಮಹಿಮೆಯನ್ನ ಮತ್ತು ತನ್ನ ಅಮೂಲ್ಯವಾದ ರಕ್ತವನ್ನು ನಮಗಾಗಿ ಶಿಲುಬೆ ಮೇಲೆ ಸುರಿಸಿದ ಯೇಸುವಿನ ರಕ್ತದ ಬೆಲೆಯನ್ನ ನೀವು ಗ್ರಹಿಸುವಂತೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಎಂದು ಬಯಸಿ ಪ್ರಾರ್ಥಿಸುವನಾಗಿದ್ದೇನೆ. ಯೇಸುವಿನಲ್ಲಿ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ಎಂದೂ ಪ್ರಾರ್ಥಿಸುವನಾಗಿದ್ದೇನೆ. ನಿಮ್ಮ ಹೃದಯವು ಯೇಸುವಿನ ಪ್ರೀತಿಯಲ್ಲಿ ಐಕ್ಯತೆಗೊಂಡು ಪರಿಪೂರ್ಣ ಜ್ಞಾನದ ಅರಿವು ಉಂಟಾಗಲಿ. ನೀವು ಪಾಪದಲ್ಲಿ ಇರುವುದಾದರೆ ನೀವು ಆಶೀರ್ವಾದ ಜೀವಿತವನ್ನು ಪಡೆಯಲು ಸಾಧ್ಯವೇ ಇಲ್ಲ. ಪಾಪದ ಬಲದಿಂದ ನೀವು ಬಿಡುಗಡೆ ಹೊಂದಿ ಪವಿತ್ರ ಜೀವಿತವನ್ನು ನಡೆಸಬೇಕಾಗ್ತದೆ. ನಿಮ್ಮ ಸ್ವಂತ ಬಲದಿಂದ ನೀವು ಪಾಪದಿಂದ ಹೊರಬರಲು ಸಾಧ್ಯವೇ ಇಲ್ಲ. ಈ ಪ್ರಪಂಚದಲ್ಲಿ ಯಾರಾದರೂ ನಿಮ್ಮನ್ನು ಹೊಡೆದರೆ ನೀವು ಸಹ ಅದೇ ಮಾಡುವುದು ಸ್ವಾಭಾವಿಕ ತಾನೇ. ಇದೇನು ನೀವು ಹೊಡೆಯುವಂತೆ ಪ್ರಚೋದಿಸಬಹುದು. ನೀವು ಹೊಡೆದವನಿಗಿಂತ ಒಂದು ವೇಳೆ ಶಕ್ತಿಶಾಲಿಯಾಗಿದ್ದರೆ ಅವನಿಗೆ ಹೊಡೆಯಬಹುದು, ಇಲ್ಲವಾದರೆ ಸುಮ್ಮನಿರಬಹುದು. ಆದರೆ ಇದಕ್ಕೆ ಬದಲಾಗಿ ಅವನನ್ನು ಕ್ಷಮಿಸಿ ಅವನನ್ನು ಪ್ರೀತಿಸಲು ಪ್ರಾರಂಭಿಸಿ. ಪ್ರಾರ್ಥಿಸಲು ಪ್ರಾರಂಭಿಸುವುದಾದರೆ ನೀವು ಲೋಕದಲ್ಲಿರುವ ಇತರ ಸಾಮಾನ್ಯ ವ್ಯಕ್ತಿಯಂತೆ ಇರುವುದಿಲ್ಲ. ಯೇಸು ನಮಗೆ ಬೋಧಿಸಿದ್ದು ಇತರರನ್ನು ಕ್ಷಮಿಸಲು ಮತ್ತು ನಮ್ಮನ್ನು ಹಿಂಸಿಸುವವರನ್ನು ಪ್ರೀತಿಸಲು. ಯೇಸು ಶಿಲುಬೆಯಲ್ಲಿದ್ದಾಗ ಮಾಡಿದ್ದು ಸಹ ಇದೆ. ನಾನು ನಿಮಗೆ ಈ ಉದಾಹರಣೆ ಕೊಟ್ಟ ಉದ್ದೇಶ ಆಶೀರ್ವಾದ ಜೀವಿತ ಈ ರೀತಿ ಇರುತ್ತದೆ ಎಂದು ಹೇಳುವುದಕ್ಕಾಗಿ. ನಿಮ್ಮ ಜೀವಿತ ಆಶೀರ್ವಾದದ ಜೀವಿತವಾಗಿದ್ದರೆ ನೀವು ಲೋಕದ ಸಂಗತಿಗಳ ಬಗ್ಗೆ ಗಮನ ಹರಿಸುವುದಿಲ್ಲ, ಬದಲಾಗಿ ಯೇಸು ಕ್ರಿಸ್ತನು ರಾಜನಾಗಿರುವ ಪರಲೋಕದ ವಿಷಯದಲ್ಲಿ ಗಮನ ಹರಿಸುವಿರಿ. ನೀವು ಲೋಕದ ವಿಷಯಗಳಿಗೆ ಸಂಬಂಧ ಪಡೆದ ವ್ಯಕ್ತಿಯಾಗಿದ್ದರೆ ನೀವು ಆಶೀರ್ವಾದ ಜೀವಿತವನ್ನು ಜೀವಿಸುವರಾಗಿದ್ದು ನಿಮ್ಮ ಮನಸ್ಸು ಪರಿವರ್ತನೆಗೊಂಡು ಯಾವುದು ಒಳ್ಳೆಯದೋ, ಮಾನ್ಯವಾದದ್ದೋ, ದೇವರ ಚಿತ್ತಕ್ಕೆ ಅನುಗುಣವಾದದ್ದೋ ಅದನ್ನೇ ಮಾಡುವಿರಿ. ಆಗ ನಮ್ಮ ಯೋಗ್ಯತೆಗೆ ಮೀರಿ ನಮ್ಮನ್ನು ನಾವು ಭಾವಿಸದೆ ಎಲ್ಲದರಲ್ಲಿ ಶಾಂತಚಿತ್ತರಾಗಿರುತ್ತೇವೆ. ಯೇಸುವಿನ ಮೇಲೆ ನಾವು ನಂಬಿಕೆ ಇಡುವಾಗ ಕರ್ತನಾದ ಯೇಸು ತನ್ನ ಕೃಪೆಯ ನಿಮಿತ್ತ ನಮಗೆ ಈ ಸ್ವಭಾವವನ್ನು ಉಚಿತವಾಗಿ ಒದಗಿಸುವನು. ಆದ್ದರಿಂದ ಪ್ರಿಯರೇ, ಒಮ್ಮೆ ನೀವು ಯೇಸುವಿನ ಬಳಿ ಬರುವುದಾದರೆ ಆತನಿಂದ ನದಿಯಂತೆ ಹರಿದು ಬರುವ ಕೃಪೆಯಿಂದ ಬೇರೆಯವರನ್ನು ಅನೇಕ ಬಾರಿ ಕ್ಷಮಿಸುವಂತೆಯೂ ಮತ್ತು ನಿಮ್ಮನ್ನು ಹಿಂಸಿಸುವರನ್ನು ಪ್ರೀತಿಸುವಂತೆಯೂ ಮಾಡುತ್ತದೆ. ನಿಮ್ಮನ್ನು ಕುರಿತು ನೀವು ಹೆಚ್ಚಾಗಿ ಭಾವಿಸದೆ ಹೃದಯದಲ್ಲಿ ಬಹು ತಾಳ್ಮೆಯುಳ್ಳವರಾಗಿ ಕಾಣಲ್ಪಡುವಿರಿ. ಆಗ ನಿಮ್ಮ ಜೀವಿತದಲ್ಲಿ ಬರುವ ಚಿಕ್ಕ ಸಮಸ್ಯೆಯಾಗಲಿ ದೊಡ್ಡ ಸಮಸ್ಯೆಯಾಗಲಿ ಯಾವುದೇ ಬಂದರೂ ಗುಣಗುಟ್ಟದೆ ಬದಲಾಗಿ ಯೇಸುವನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲವೂ ಅನುಕೂಲಿಸಲ್ಪಡುತ್ತದೆ ಎಂದು ತಿಳಿದುಕೊಳ್ಳುವಿರಿ. ನೀವು ಎಲ್ಲರ ವಿಷಯದಲ್ಲಿಯೂ ತಾಳ್ಮೆಯುಳ್ಳವರಾಗಿರುವಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಆಶೀರ್ವಾದದ ಜೀವಿತ ಅಲ್ಲವೇ? ಇದು ಅದ್ಭುತ ಅಲ್ಲವೇ? ಆಗ ನೀವು ಬೇರೆಯವರಿಗೆ ಆಶೀರ್ವಾದವಾಗಿರುವಿರಿ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಪೌಲನೆಂಬ ವ್ಯಕ್ತಿ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಯೇಸುವನ್ನು ನಂಬಿದ ಸ್ತ್ರೀ ಪುರುಷರನ್ನು ಬಂಧಿಸಿ ಹಿಂಸಿಸಿ ಸೆರೆಮನೆಗೆ ಹಾಕಿಸಿ ಕೊಲಿಸುತ್ತಿದ್ದನು. ಆದರೆ ಒಮ್ಮೆ ಯೇಸು ಆತನ ಹೃದಯದಲ್ಲಿ ಬಂದಾಗ ಅವನು ಸಂಪೂರ್ಣವಾಗಿ ಬದಲಾಗಿ ಯೇಸುವಿನ ಅತ್ಯಂತ ಪ್ರಿಯ ಶಿಷ್ಯನಾದ. ಆತನು ಅನೇಕ ಸ್ತ್ರೀ ಪುರುಷರನ್ನು ಯೇಸುವಿನ ಕಡೆಗೆ ನಡೆಸಿದನು. ತನ್ನ ಜೀವಿತದಲ್ಲಿ ತನ್ನ ನಡೆ ನುಡಿಯ ಮುಖಾಂತರ ಅನೇಕರಿಗೆ ಮಾರ್ಗದರ್ಶಿಯಾದನು. ಈಗ ನಾನು ನಿಮ್ಮನ್ನು ಯೇಸುವಿನ ಬಳಿ ಬರುವಂತೆ ಆಹ್ವಾನಿಸುತ್ತೇನೆ. ನೀವು ನಾನು ಹೇಳಿದ ವಾಕ್ಯಗಳನ್ನು ಕೇಳಿದ್ದೀರಿ, ಆಶೀರ್ವಾದವನ್ನು ಹೊಂದಲು ಇಚ್ಛೆಯಿಲ್ಲವೆ? ಫಲಪ್ರದವಾದ ಜೀವಿತವನ್ನು ಜೀವಿಸಬೇಕೆಂಬ ಹಂಬಲ ನಿಮ್ಮಲ್ಲಿಲ್ಲವೇ? ಪ್ರಿಯರೇ, ಸತ್ಯವೇದವೆಂಬ ದೇವರ ವಾಕ್ಯದ ಆಧಾರದ ನಿಮಗೆ ಹೇಳ್ತೇನೆ, ಒಂದು ಸಾರಿ ನೀವು ಯೇಸುವಿನ ಬಳಿ ಬಂದರೆ ಯಾವ ಶಾಪವೂ ನಿಮ್ಮ ಮೇಲೆ ಪ್ರಭಾವ ಬೀರದು. ಈಗ ನೀವು ಒಂದು ದಿನ ಒಳ್ಳೆಯದು, ಮತ್ತೊಂದು ದಿನ ಕೆಟ್ಟದ್ದು, ಕೆಲವು ಸಮಯಗಳು ಒಳ್ಳೆಯದು ಅಥವಾ ಕೆಲವು ಸಮಯಗಳು ಕೆಟ್ಟದ್ದು, ಕೆಲವು ಸಮಯಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬಾರದು, ಕೆಲವು ಸ್ಥಳಗಳಿಗೆ ಹೋಗಬಾರದು ಮತ್ತು ಭಯದಿಂದ ಕೆಲವು ಆಚರಣೆಗಳನ್ನು ಹೀಗೆ ಮಾಡಿಕೊಂಡು ಬರುತ್ತಿದ್ದಿರಿ. ಆದರೆ ಒಂದು ಸಾರಿ ನೀವು ಯೇಸುವಿನ ಬಳಿ ಬರುವುದಾದರೆ ಯೇಸು ನಿಮ್ಮನ್ನು ಆಶೀರ್ವದಿಸುವುದರಿಂದ ನಿಮ್ಮ ಜೀವಿತವೇ ಆಶೀರ್ವಾದದ ಜೀವಿತವಾಗಿ ಮಾರ್ಪಾಡು ಹೊಂದುತ್ತದೆ. ಮತ್ತೊಂದು ಸಾರಿ ಹೇಳ್ತೇನೆ ಪ್ರಿಯರೇ, ಯೇಸು ನಿಮ್ಮ ಜೀವಿತವನ್ನು ಆಶೀರ್ವದಿಸುತ್ತಾನೆ. ನೀವು ಆತನ ಬಳಿ ಬರುವುದಾದರೆ ಯಾವುದೇ ಶಾಪಗಳಾಗಲಿ ಯಾವುದೇ ಮಾಟಮಂತ್ರಗಳಾಗಲಿ ನಿಮ್ಮ ವಿರುದ್ಧ ಕಾರ್ಯವನ್ನ ಮಾಡಲಾಗದು. ಯಾಕೆಂದರೆ ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ಮಹೋನ್ನತನಾದ ದೇವರು ನಿಮ್ಮನ್ನು ಕಾಪಾಡುವನು. ಸತ್ಯವೇದ ಹೇಳ್ತಿದೆ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವರು ಯಾರು? ಯೇಸುವಿನ ಬಳಿ ಬರುವ ನಿರ್ಧಾರವನ್ನು ಈಗಲೇ ಮಾಡಿರಿ, ಕಾಯಬೇಡ್ರಿ. ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಯೇಸುವಿನ ಬಳಿ ಬರುವ ನಿರ್ಧಾರವನ್ನು ಈಗಲೇ ಮಾಡಿರಿ. ನೀವು ಯೇಸುವಿನಲ್ಲಿರುವುದಾದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವುದಿಲ್ಲ, ನೀವು ಎಲ್ಲದರಲ್ಲಿ ಜಯಶಾಲಿ ಆಗಿರುವಿರಿ. ಹಾಗಿದ್ರೆ ನನ್ನೊಂದಿಗೆ ಪ್ರಾರ್ಥಿಸುವಿರ? ಕರ್ತನಾದ ಯೇಸುವೆ, ನನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿ ಬರುವುದಾದರೆ ನನಗೆ ಆಶೀರ್ವಾದದ ಜೀವಿತವು ದೊರಕುತ್ತದೆ ಎಂದು ತಿಳಿದುಕೊಂಡಿದ್ದೇನೆ. ಯಾವ ಶಾಪವೂ ನನ್ನನ್ನು ಬಾಧಿಸದಂತೆ, ಯಾವ ಮಾಟಮಂತ್ರ ಶಕ್ತಿಯೂ ನನ್ನನ್ನು ತಾಕದಂತೆ ನೀನು ಕೊಡುವ ಆಶೀರ್ವಾದದ ಜೀವಿತವನ್ನು ನಾನು ನನ್ನ ಜೀವಿತದಲ್ಲಿ ಅನುಭವಿಸುವಂತೆ ನೀನು ಅನುಗ್ರಹಿಸುವಂತೆ ಬೇಡುತ್ತಿದ್ದೇನೆ. ನೀನು ನನಗೆ ಅನುಗ್ರಹಿಸುತ್ತೀ ಎಂದು ತಿಳಿದಿದ್ದೇನೆ. ನಾನು ಈಗ ನನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ನಿನ್ನನ್ನು ನನ್ನ ಒಡೆಯ ಮತ್ತು ರಕ್ಷಕರನ್ನಾಗಿ ನನ್ನ ಹೃದಯದಲ್ಲಿ ಸ್ವೀಕರಿಸುತ್ತೇನೆ. ದಯಮಾಡಿ ನನ್ನ ಹೃದಯದಲ್ಲಿ ಬಂದು ನನ್ನ ಜೀವಿತವನ್ನು ನಿನ್ನ ಹತೋಟಿಯಲ್ಲಿಟ್ಟುಕೋ. ದಯಮಾಡಿ ನಿನ್ನ ಆಶೀರ್ವಾದ ಜೀವಿತವನ್ನು ನನಗೆ ಅನುಗ್ರಹಿಸು. ಆಮೆನ್.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.